यजितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयार्कायुत प्रभ हरिकथामृत सार गुरुगण करुणदिन्दापणितु पेळुवे परम भगवद् भक्तरिदनादरदि केळुवुदु ಆದರದಿ ಕೇಳುವುದು. ಇಲ್ಲಿ ಇಲ್ಲಿ ನಾವು ಮಾತೃಕಾ ಸಂಧಿಯಲ್ಲಿ ಇದು ಹೆಣ್ಣು ನೋಡ್ತಾ ಬಂದಿದ್ದೀವಿ. ಇಲ್ಲಿ ಮನಸ್ಸಲ್ಲಿ ಬಂದಿದೆ ವಿಶ್ವವನ್ನ ವಿಶ್ವರೂಪದಿಂದ ಜಾಗೃತಾವಸ್ಥೆಯಲ್ಲಿ ಭಗವಂತ ಹೇಗೆ ನಿರ್ಮಾಣ ಮಾಡ್ತಾನ ಅಂತ ಹೇಳಿ ವಿಶ್ವನಿಂದ ತೈಜಸಕ್ಕೆ ಬರ್ತಾರೆ. ಅಂದ್ರೆ ವಿಶ್ವದಿಂದ ತೈಜಸಕ್ಕೆ ಹೇಗೆ ಬರ್ತಾನೆ ದೇವರು ಅಂತ ಹೇಳುವಾಗ ಅಲ್ಲಿ ವಿಷಯಗಳನ್ನ ಹೇಳುವಾಗ ಆ ಸುಳಾದಿಯನ್ನ ಕೋಟ್ ಮಾಡಿದ್ದಾರೆ, ಪಂಚರತ್ನ ಪ್ರಕಾಶಿಕಲ್ಲಿ ಕೋಟ್ ಮಾಡಿದ್ದಾರೆ. ಅಲ್ಲಿ ಏನವ್ರು ಹೇಳ್ತಾರಂದ್ರೆ ವಿಜಯದಾಸರು ಏನ್ ಸ್ಪಷ್ಟೀಕರಣ ಇಲ್ಲಿ ಮಾಡಿದಾರಂದ್ರೆ ಇದು ಮಾಂಡಕ್ಯ ಉಪನಿಷತ್ತಿನಲ್ಲಿ ಸ್ವಲ್ಪ ಓವರ್ಲಾಪ್ ಆಗತ್ತೆ. ದೇವರು ಆ ವಿಶ್ವರೂಪ ಭಗವಂತ ಆ ಜೀವರ ಪ್ರಕಾಶವನ್ನ ಎಲ್ಲಾ ಇಂದ್ರಿಯಗಳಲ್ಲಿನೂ ಇಟ್ಟಿದ್ದಾರೆ. ಎಲ್ಲಾ ಇಂದ್ರಿಯಗಳನ್ನು ಇಟ್ಟು ಆ ಜಾಗೃತ ಅವಸ್ಥೆಯಲ್ಲಿ ಏನು ಮಾಡ್ತಾನಂದ್ರೆ ಆ ಇಂದ್ರಿಯಗಳಲ್ಲಿ ಅಂದ್ರೆ ಕಣ್ಣಲ್ಲಿ ಸೂರ್ಯ ಅಂತ ತಕೊಳ್ಳಿ, ಕಣ್ಣಲ್ಲಿ ಸೂರ್ಯ, ಕಿವಿಯಲ್ಲಿ ದಿಗ್ದೇವತೆಗಳು, ಅವರನ್ನ ಇಟ್ಟಿರ್ತಾನೆ. ಎಲ್ಲಾ ಕಡೆನು ದೇವತೆಗಳೇ ನಿಂತಿರ್ತಾರೆ, ಅವರೇ ಜ್ಞಾನವನ್ನ ಕೊಡ್ತಾರೆ. ಸೊ ದೇವರು ಏನ್ ಮಾಡ್ತಾರೆ, ನಮ್ಗೆ ಒಂದು ಪದಾರ್ಥದ ಜ್ಞಾನ ಬರಬೇಕು ಅಂದ್ರೆ ಆ ಕಣ್ಣಿನಿಂದ ಆ ರೂಪವ ಆ ಕಣ್ಣಿನಿಂದ ಆ ಪ್ರಕಾಶ ಆ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇರುವಂತ ರೂಪದಲ್ಲಿ ಇರುವಂತ ಅವನ ರೂಪಗಳು ದೇವತೆಗಳ ರೂಪಗಳು ಇದು ಯಾವಾಗ ಒಟ್ಟು ಸೇರುವಾಗ ಆ ಪದಾರ್ಥ ನಮ್ಗೆ ಕಾಣತ್ತ. ಆ ಪದಾರ್ಥದ ಅನುಭವ ನಮ್ಗೆ ಬರಬೇಕಂದ್ರೆ ಪದಾರ್ಥದಲ್ಲಿ ಅಂದ್ರೆ ಹೊರಗೆ ಇರುವಂತ ಪದಾರ್ಥದಲ್ಲಿ ಇರುವಂತ ರೂಪ ಭಗವಂತನ ರೂಪ, ದೇವತೆಗಳ ರೂಪ, ನಮ್ಮ ಕಣ್ಣಲ್ಲಿ ಇರುವಂತ ಪದಾರ್ಥ ಆ ಕಣ್ಣಲ್ಲಿ ಇರುವಂತ ದೇವತೆಗಳ ರೂಪ, ದೇವತೆಗಳಲ್ಲಿ ಇರುವಂತ ಭಗವಂತನ ರೂಪ. ಸೊ ಇಲ್ಲಿ ಭಗವಂತ ರೂಪ ಇಲ್ಲಿ ಇರೋ ಭಗವಂತ ರೂಪಕ್ಕೇನು, ಅಲ್ಲಿ ಇರುವ ಪದಾರ್ಥದಲ್ಲಿ ಹೊರಗಿನ ಪದಾರ್ಥದಲ್ಲಿ ಇರುವಂತ ಭಗವಂತನ ರೂಪಕ್ಕೇನು ಸಂಶ್ಲೇಷಣ ಅಂತ ಹೇಳ್ತಾರೆ. ಏನು ಸಂಶ್ಲೇಷಣ ಅಂದ್ರೆ ಏನು ಅಂದ್ರೆ ಅದು ಹೇಗೆ ಹೇಳ್ತಾರಂದ್ರೆ ದೇವರು ತನ್ನ ರೂಪವನ್ನ ತಾನೇ ಸ್ವೀಕಾರ ಮಾಡ್ತಾನೆ. ಭೋಕ್ತೃ ಭೋಜ್ಯ ಅಂತ ಅದಕ್ಕೆ ಹೇಳೋದು. ತನ್ನ ರೂಪವನ್ನ ಅವನು ಯಾವಾಗ ತಾನೇ ಸ್ವೀಕಾರ ಮಾಡ್ತಾನೋ ಆವಾಗ ಆ ಅನುಭವ ನಮ್ಗೆ ಬರುತ್ತೆ. ಕಣ್ಣ ಮುಂದೆ ಎಷ್ಟೋ ವಸ್ತುಗಳು ಇದ್ರನು, ನಾವು ಹೇಳ್ತಾ ಇರಲ್ಲ ಕಣ್ಣ ಮುಂದೆ 100 ವಸ್ತುಗಳು ಇದ್ರನು ನಮ್ಗೆ ಒಂದು ತಾನು ಫಸ್ಟ್ ಕಾಣಿಸುತ್ತೆ, ಒಂದು ಟಕ್ ಅಂತ ಕಾಣಿಸುತ್ತೆ. ಯಾಕೆ ಅಂದ್ರೆ ಆ ರೂಪದ ಆ ಪದಾರ್ಥದಲ್ಲಿ ಇರುವಂತ ಭಗವಂತ ರೂಪ ಈ ಕಣ್ಣು ಕನೆಕ್ಷನ್ ಅವನು ಕೊಡ್ತಾನೆ. ಅವನು ಅದನ್ನ ರೂಪವನ್ನ ಸ್ವೀಕಾರ ಮಾಡಿದ್ದಾಗೆ ಆ ಪದಾರ್ಥದ ತಿಳುವಳಿಕೆ ಮತ್ತೆ ಎಷ್ಟು ಕೊಡಬೇಕೋ ತಿಳುವಳಿಕೆ ಅಷ್ಟು ಕೊಡ್ತಾನೆ, ಎಷ್ಟು ಅನುಭವ ಕೊಡಬೇಕೋ ಅಷ್ಟು ಅನುಭವವನ್ನ ಅವನು ವ್ಯಕ್ತ ಮಾಡ್ತಾನೆ. ಹೀಗೆ ಮಾಡ್ತಾ ಬರ್ತಾನೆ. ಒಳಗೆ ಹೋಗುವಾಗ ದೇವರು ಏನು ಮಾಡ್ತಾನಂದ್ರೆ ಈ ದೇವತೆಗಳು ಅಂದ್ರೆ ಕಣ್ಣಲ್ಲಿ ಈ ಪ್ರಕಾಶವನ್ನ ಅವನು ಜೀವನ ಪ್ರಕಾಶವನ್ನ ಒಳಗೆ ಎಳಕೊಳ್ತಾನಂದ್ರೆ ಪ್ರಕಾಶವನ್ನ ಅವನು ಕಂಪ್ಲೀಟ್ ಆಗಿ ವಿಡ್ರಾ ಮಾಡೋದಿಲ್ಲ. ಪ್ರಕಾಶವನ್ನ ಕಣ್ಣಲ್ಲಿ ಇರುವಂತ ಆ ಜೀವದ ಪ್ರಕಾಶ ಆ ಪ್ರಕಾಶವನ್ನ ಅವನು ಒಳಗೆ ಎಳ್ಕೊಂಡ್ ಬಿಟ್ರೆ ಏನಾಗತ್ತ, ಕಣ್ಣಲ್ಲಿ ಇದೇ ಜೀವತ್ವವೇ ಹೋಗ್ಬಿಡತ್ತೆ. ಹಾಗೆ ಅವನು ಮಾಡೋದಿಲ್ಲ, ಕಣ್ಣಲ್ಲಿ ನಿಂತು ಅವನು ಮಾಡುವಂತ ಆ ಕೆಲಸ ಆ ರೂಪವನ್ನ ತನ್ನ ರೂಪವನ್ನ ಅವನು ಒಳಗೆ ತೆಕ್ಕೊಂಡ್ ಬಿಡ್ತಾನೆ. ವಿತ್ಡ್ರಾ ಮಾಡ್ತಾನಂದ್ರೆ ಆ ರೂಪ ಕೆಲಸ ಮಾಡುವಂತೆ ಮಾಡೋದಿಲ್ಲ, ಆ ರೂಪದಿಂದ ಅವನು ಕೆಲಸವನ್ನ ನಿಲ್ಲಿಸಿ ಬಿಡ್ತಾನೆ. ಆದ ಕಾರಣದಿಂದ ಈ ದೇವತೆಗಳು ಅಲ್ಲಿ ಫಂಕ್ಷನ್ ಮಾಡೋದಿಲ್ಲ. ಅವನು ಏನ್ ಮಾಡ್ತಾನಂದ್ರೆ ಅವನು ಕಣ್ಣು ಕಿವಿ ಮೂಗು ಇದಿಲ್ಲಿರುವಂತ ಆ ಒಂದು ಪ್ರಕಾಶವೆಲ್ಲ ಮುಚ್ಚಿ ಆ ಕಂಠಸ್ಥಾನಕ್ಕೆ ಬರ್ತಾನೆ ಅಂತ ಬಂದಿದೆ. ಆವಾಗ ಕಂಠಸ್ಥಾನಕ್ಕೆ ಯಾಕೆ ಬರ್ತಾನವನು ಅಂತ ಹೇಳುವಾಗ ಇದು ಭಗವಂತನ ಆ ಸುಲಾದಿಯಲ್ಲಿ ಹೇಳ್ತಾ ಇದು ಭಗವಂತನ ಅನುಗ್ರಹ ಅಂತ. ಏನು ಅನುಗ್ರಹ ಅಂದ್ರೆ ನಾವು ಪಾಪಗಳನ್ನೇ ಜಾಸ್ತಿ ಮಾಡಿದ್ದೀವಿ, ಆದ ಕಾರಣದಿಂದ ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಅಪ್ರಿಯವಾದದ್ದು ದುಃಖಕರವಾದದ್ದು ಇದೇ ಜಾಸ್ತಿ ಕಾಣುತ್ತೆ. ಒಂದು ದಿವಸ ಅಂತ ತಕೊಂಡ್ರೆ ಈ ಒಂದು ಕಷ್ಟ ಶೋಕ ದುಃಖ ಇದೇ ಜಾಸ್ತಿ ಆಗುತ್ತೆ. ಅಪ್ರಿಯವಾದ ವಸ್ತು ನಮ್ಗೆ ಬೇಡಾದವರು ಇಂಥದ್ದೇ ಜಾಸ್ತಿ ಆಗಿರುತ್ತೆ. ಮತ್ತು ಸಾಧನೆ ಮಾಡಬೇಕು ಅಂತ ಮಾಡಕ್ಕಾಗಲ್ಲ. ನಮ್ಗೆ ಜ್ಞಾನೇಂದ್ರಿಯದಿಂದ ಈ ಕಷ್ಟಗಳು ಬಂದ್ರೆ ಕರ್ಮೇಂದ್ರಿಯದಿಂದ ಏನು ಕಷ್ಟ ಬರುತ್ತೆ ನಮ್ಗೆ ಜಾಗೃತ ಅವಸ್ಥೆಯಲ್ಲಿ ಅಂದ್ರೆ ಕೆಲಸ.
ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಸುಮ್ಮನೆ ನಾವು ಕೂತಿದ್ರು ಆ ಮನಸ್ಸು ಸುಮ್ಮನೆ ಇರಲ್ಲ, ಏನೋ ಒಂದು ಥಾಟ್ಸ್, ಏನೋ ಒಂದು ಭಯ. ನಮ್ಗೆ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯದಿಂದ ನಾವು ಬಳಲುತ್ತಾನೇ ಇರ್ತೀವಿ ಜಾಗೃತ ಅವಸ್ಥೆ. ಅದಕ್ಕೆ ಹಾಗೆ ಆ ಒಂದು ಸೆಲ್ಫೋನ್ ಬ್ಯಾಟ್ರಿ ಡೌನ್ ಆದ್ರೆ ಕಷ್ಟ, ಅದು ತಿರ್ಗಕ್ಕೆ ಹಾಗೆ ರೀಚಾರ್ಜ್ ಮಾಡಬೇಕು. ಹಾಗೆ ಈ ರೀಚಾರ್ಜಿಂಗ್ ಪ್ರಾಸೆಸ್, ನಮ್ಮ ಸಾಧನೆ ನಡೀಲಕ್ಕೆ ಭಗವಂತ ಏನು ಮಾಡ್ತಾನೆ, ಅದಕ್ಕೆಲ್ಲ ಆರಾಮ್, ಅದಕ್ಕೆಲ್ಲ ವಿಶ್ರಾಂತಿಯನ್ನ ಸ್ವಲ್ಪ ಕೊಡ್ತಾನೆ. ಆ ವಿಶ್ರಾಂತಿ ಕೊಡೋವಾಗ ಅವನು ಏನು ಮಾಡ್ತಾನೆ, ಅದಕ್ಕೆ ರೀಚಾರ್ಜ್ ಮಾಡಬೇಕು ಅಂತ ಹೃದಯದಲ್ಲಿ ಇರುವಂತ ಆ ಬಿಂಬನ ಹತ್ರ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಆ ಹೋಗೋ ಕಾಲಕ್ಕೆ ಫಸ್ಟ್ ಕಂಠಕ್ಕೆ ಬರ್ತಾನೆ, ಅದು ಅವನ ಅನುಗ್ರಹ ಅಂತ ಹೇಳ್ತಾರೆ. ಕಂಠಸ್ಥಾನಕ್ಕೆ ಬರ್ತಾನೆ. ಆ ಕಂಠಸ್ಥಾನಕ್ಕೆ ಬರ್ಲಕ್ ಮುಂಚೆ ಅದು ಕಣ್ಣು ಮತ್ತು ಕಂಠ ಈ ಸ್ಥಾನಕ್ಕೆ ಬರುವುದಕ್ಕೆ ಇನ್ ಬಿಟ್ವೀನ್ ಕೆಲವೊಮ್ಮೆ ಆಗತ್ತೆ, ಅದು ನಮ್ಮ ಅನುಭವದಲ್ಲಿ ಅದಾಗತ್ತೆ. ಕೆಲವೊಮ್ಮೆ ನಾವು ಮಲ್ಕೊಂಡಿರ್ತೀವಿ, ಮಲ್ಕೊಂಡು ಕನಸೋ ಏನೋ ಕಾಣ್ತಾ ಇರ್ತೀವಿ. ಹೊರಗಿನ ಇಂದ್ರಿಯದಿಂದ ಯಾರನ್ನಾರು ಮಾತಾಡೋದು ನಾವು ಹಾಫ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಹೊರಗೆ ಆಗೋದು ಕೇಳಿಸ್ತಾ ಇರುತ್ತೆ, ಒಳಗೆ ಆಗೋದು ಒಳಗೇನೂ ನೋಡ್ತಾ ಇರ್ತೀವಿ ಹೊರಗೇನೋ. ಸೊ ಇನ್ ಬಿಟ್ವೀನ್ ಸ್ಟೇಟ್ ಇದು ನಮ್ಗೆ ಆಗತ್ತೆ. ಸಮಟೈಮ್ಸ್ ಆ ಒಂದು ಚಳಿಗಾಲದಲ್ಲಿ ನಮಗೆ ಕನಸಲ್ಲಿ ಏನೋ ನೋಡಿ ನಾವು ನಮ್ಗೆ ನಮ್ಮ ದೇಹ ಎಲ್ಲವೂ ಆ ಒಂದು ಇದು ಪರ್ಸ್ಪೈರ್ ಅಲಾಟ್ ಆ ಒಂದು ಬೆವರು ಸುರಿಸಲಿಕ್ಕೆ ಶುರು ಆಗತ್ತೆ. ಅಥವಾ ನಮ್ಗೆ ಮೂತ್ರ ವಿಸರ್ಜನೆಗಳು ಇದು ಆಗತ್ತೆ ಕೆಲವೊಮ್ಮೆಗಳು. ಇದು ಆಗದ ಇನ್ ಬಿಟ್ವೀನ್ ಸ್ಟೇಟ್ ಅದು ಆಗತ್ತೆ ಅಂತ ಹೇಳ್ತಾರೆ. ಅದಾದ ಮೇಲೆ ಕಂಠಸ್ಥಾನಕ್ಕೆ ಕರ್ಕೊಂಡು ಬರೋವಾಗ ಇಲ್ಲಿ ನೋಡಿ ಇಲ್ಲಿ ಎಷ್ಟು ದೇವರು ತೋರಿಸ್ತಾನಂದ್ರೆ, ಕಂಠಸ್ಥಾನಕ್ಕೆ ಬಂದಾಗ ಅದು ಆವಾಗ ಹೊರಗಿನ ಬಾಹ್ಯೇಂದ್ರಿಯಗಳೆಲ್ಲ ಮುಚ್ಚಿಬಿಡ್ತಾನು. ಬಾಹ್ಯೇಂದ್ರಿಯ ಎಲ್ಲ ಮುಚ್ಚಿಬಿಟ್ಟು ಒಳಗಿನ ಇಂದ್ರಿಯ ಎಲ್ಲಿಂದ ನೋಡ್ತೀವಿ ನಾವು, ಕನಸಲ್ಲಿ ನಾವು ಓಡಾಡ್ತಾ ಇರ್ತೀವಿ, ಕನಸಲ್ಲಿ ಮಾತಾಡ್ತೀವಿ, ಕನಸಲ್ಲಿ ನೋಡ್ತೀವಿ, ಯಾವುದರಿಂದ ನೋಡ್ತೀವಿ ಅಂದ್ರೆ ಮನಸ್ಸು ಅಂಬೋ ಒಂದು ಇಂದ್ರಿಯದಿಂದ ಎಲ್ಲಾ ಕೆಲಸಗಳು ಆಗತ್ತ. ಅವಾಗ ಒಂದೇ ಇಂದ್ರಿಯ ಮನಸ್ಸು ಅಂಬೋ ಕಣ್ಣು ಮುಚ್ಕೊಂಡು ಬಿಟ್ಟಿವಿ, ಕಣ್ಣು ಮುಚ್ಕೊಂಡು ಒಳಗೆ ಕಣ್ಣು ನೋಡೋದಿಲ್ಲ, ಕಣ್ಣು ಮುಚ್ಕೊಂಡು ಬಿಟ್ವಿ, ಕಿವಿನೂ ಮುಚ್ಚಿ ಹೋಗಿದೆ, ಕಿವಿಯ ಫಂಕ್ಷನ್ ಆಗಲ್ಲ, ಒಳಗೆ ಮನಸ್ಸು ಮಾತ್ರ. ಅಂದ್ರೆ ಅದು ಎಲ್ಲಿ ಯಾಕೆ ಹೇಳ್ತಾರಂದ್ರೆ, ಇಂದ್ರ ಮುಂತಾದ ದೇವತೆಗಳಿಗೆ ಆ ವೈಕಾರಿಕ ಅಹಂಕಾರ ಅಂತ ಬಂತಲ್ಲ, ಆ ವೈಕಾರಿಕ ದೇವತೆಗಳಿಗೆ ಕೆಲಸ ಅವಾಗ ಇಲ್ಲ ಅಂತ. ಆ ವೈಕಾರಿಕ ಅಹಂಕಾರ ಅಂದ್ರೆ ಈ ಒಂದು ರುದ್ರದೇವರಿಗೆ ಕೆಳಗೆ, ರುದ್ರದೇವರದು ಒಂದು ರೂಪ ಅಹಂಕಾರ ತತ್ವದಿಂದ ಅವರೇ ಮೂರು ರೂಪ ತಗೊಂಡು ಬರ್ತಾರೆ. ಸೊ ಆ ರೂಪ ಆ ಕೆಳಗೆ ಇರುವಂತ ಇಂದ್ರ ಮುಂತಾದ ದೇವತೆಗಳಿಗೆ ಆವಾಗ ಕೆಲಸ ಇರೋದಿಲ್ಲ, ಅವರು ಆ ರುದ್ರನ ಅಧೀನವಾಗಿ ರುದ್ರನಲ್ಲಿ ಲೀನ ಇದುತ್ತಾರೆ. ಅಂದ್ರೆ ಲಯ ಹೊಂದುತ್ತಾರಂದ್ರೆ ಕೆಲಸ ಮಾಡಿದ್ರೆ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ ಅವರು, ಅವ್ರಿಗೆ ಕೆಲಸ ಮಾಡೋದಕ್ಕೆ ಆ ಅಧಿಕಾರ ಇರೋದಿಲ್ಲ ಅಂತ. ಅಲ್ಲಿ ಬಂದು ಇವ ದೇವತೆಗಳು ಏನ್ ಮಾಡ್ತಾರಂದ್ರೆ, ಈ ದೇವತೆಗಳು ಎಲ್ಲರೂ ಸೇರಿ ಈ ಕಂಠಸ್ಥಾನಕ್ಕೆ ಬಂದಾಗ ಅಲ್ಲಿ ಯಾರ ಕೆಲಸ ನಡೆಯುತ್ತೆ ಅಂದ್ರೆ, ಅಲ್ಲಿ ಹೇಳ್ತಾರೆ ದೇವರು ಆವಾಗಾವಾಗ ಇದು ಒಂದು ಸುಳಾದಿಯಲ್ಲಿ ಬರುತ್ತೆ. ದೇವರು ಅವರ ಆವಾಗ ಏನ್ ಯಾರನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಸುಪವರ್ಣ ಅಂತನೂ ಕೆಲ ಕಡೆ ಕೊಟ್ಟಿದ್ದಾರೆ, ಸುಪವರ್ಣ ಅಂತ ಕೆಲವು ಕಡೆ ಸುಪರ್ವನ ಅಂತ, ಸುಪರ್ವನ ಅಂತ ಅಲ್ಲೇ ಕೊಟ್ಟಿದ್ದಾರೆ, ಒಂದೊಂದು ಕಡೆ ಒಂದೊಂದು ಕೊಟ್ಟಿದ್ದಾರೆ. ಬಟ್ ಅಂತ ಇದು ಬೇಸಿಕ್ ಆಗಿ ಹೇಳೋದೇನು ಅಂದ್ರೆ, ಸುಪರ್ವಣ ಅಂಬೋ ದೇವತೆಗಳು ಅಂದ್ರೆ ಈ ದೇವತೆಗಳು ಯಾರು ಅಂದ್ರೆ ರುದ್ರರು. ಬೇಸಿಕ್ ಆಗಿ ಇಲ್ಲಿ ರುದ್ರರ ಕೆಲಸನೇ ಮನಸ್ಸಿಗೆ ಆಗತ್ತೆ. ರುದ್ರರು ಸುಪರ್ವಣ ಅಂಬೋ ಅನೇಕ ಅಂಶದಿಂದ ರುದ್ರರಿರ್ತಾರೆ ಇಲ್ಲಿ. ಮತ್ತು ದೈತ್ಯರು, ಮನೋಭಿಮಾನಿ ದೈತ್ಯರು, ಇವನಿದ್ದಾನಲ್ಲ ಕಾಲನೇಮಿ ಮುಂತಾದವರೆಲ್ಲ ಇರ್ತಾರಲ್ಲ, ಅಂತ ದೈತ್ಯರು ಇರ್ತಾರಂತ. ಸುಪರ್ವಣ ಅಂಬೋ ದೈತ್ಯರು ಇವರನ್ನ ಅಲ್ಲಿ ಅವನು ದೇವರು ಅಲ್ಲಿ ಸೃಷ್ಟಿ ಮಾಡುತ್ತಾನಂತ. ಆ ದೇವತೆಗಳ ಅಂಶ ಅಂದ್ರೆ ಇದು ಎಲ್ಲಿಂದ ಸೃಷ್ಟಿ ಆಗತ್ತೆ ಇದು ಅಂದ್ರೆ ನಮ್ಮ ದೇಹದಿಂದ. ದಟ್ ಈಸ್ ಅನದರ್ ಡಿಫ್ರೆನ್ಸ್. ಜಾಗೃತ ಅವಸ್ಥೆ ಆ ಸ್ವಪ್ನ ಅವಸ್ಥೆಗೆ ಇರುವಂತ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ, ಇಲ್ಲಿ ಹೊರಗಿನ ಪದಾರ್ಥ ಕಡೆ ಹೋದಾಗ ಹೊರಗೆ ಒಂದು ಪದಾರ್ಥ ಇದ್ರೆ ಆ ಪದಾರ್ಥಕ್ಕೆ ಹೊರಗೆ ಆ ಒಂದು ಭೂತ ಹೊರಗೆ ಇರುವಂತ ದೇವತಾ ರೂಪಗಳು ಆ ಪದಾರ್ಥಗಳಲ್ಲಿ ಇದ್ದು ಅಭಿಮಾನಿಸು ಕೊಡುವಂತ ಆ ದೇವತೆಗಳು ಇರ್ತಾರೆ. ನಾಟ್ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳಲ್ಲ, ಹೊರಗೆ ಆ ಕನೆ ಅವ್ರದೇ ರೂಪನೇ. ಕಣ್ಣಲ್ಲಿ ಇಲ್ಲಿ ಸೂರ್ಯ ಇದ್ರೆ ಅಲ್ಲಿ ಪ್ರಕಾಶದಲ್ಲಿನೂ ಹೊರಗೆ ಪದಾರ್ಥದಲ್ಲಿನೂ ಸೂರ್ಯನೇ ಒಂದಂಶದಿಂದ ಇರ್ತಾನವನು. ಅಧ್ಯಾತ್ಮ ಆದಿದೈವ ಆದಿಭೂತ ಅಂತ ಹೇಳ್ತೀರ ಹಾಗೆ ಅವನು ಇರ್ತಾನ, ಆ ಕನೆಕ್ಷನ್ ಆಗತ್ತೆ. ಬೇರೆ ಸ್ವಪ್ನದಲ್ಲಿ ಬರುವಾಗ ಹೊರಗೆ ಇರುವಂತದ್ದು ಯಾವ ದೇವತೆಗಳು ಬರೋದಿಲ್ಲ, ನಮ್ಮ ಒಳಗೆ ಅದು ನಮ್ಮ ಮನಸ್ಸಲ್ಲಿ ಇರುವಂತ ಆ ರುದ್ರರು ಅವರ ಭೃತ್ಯರು ಆರ್ ಅವರ ಅಧೀನವಾಗಿರುವಂತ ದೇವರು ಏನು ಮಾಡ್ತಾನಂತಾರೆ, ಆ ಕಾಲದಲ್ಲಿ ಸೃಷ್ಟಿ ಮಾಡ್ತಾನಂತ. ಅಂದ್ರೆ ತತ್ ಏನ್ ಸೃಷ್ಟಿ ಮಾಡ್ತಾನೋನು, ದೇವರು ಹೇಗೆ ಸೃಷ್ಟಿ ಮಾಡ್ತಾನಂದ್ರೆ ಅಲ್ಲಿ ವಿವರಣೆ ಮಾಡ್ತಾರ. ಹೇಗೆ ಸೃಷ್ಟಿ ಮಾಡ್ತಾನಂದ್ರೆ ನಾವು ಈ ಮನಸ್ಸು ಅಂಬೋದಿದಲ್ಲ, ಈ ಮನಸ್ಸು ಅಂಬೋದು ಅನಾದಿ. ಅಂದ್ರೆ ಅನಾದಿ ಅಂದ್ರೆ ಏನು ಅಂದ್ರೆ ಇದು ತುಂಬಾ ದೀರ್ಘಕಾಲವಾಗಿ ಇರುವಂತದ್ದು. ಯಾಕೆ ಲಿಂಗ ದೇಹದಲ್ಲೇ ಮನಸ್ಸು ಅಂಬೋದು ಇರತ್ತೆ. ಸೊ ಆವಾಗಿಂದ ಆ ಮನಸ್ಸು ಅಂದ್ರೆ ಆವಾಗಿಂದ ಅಂದ್ರೆ ನಾವು ಇಲ್ಲಿ ತಗೊಳ್ಳೋದು ಸೃಷ್ಟಿಕಾಲದಿಂದ ಅಂತ ತಗೋಬೇಕು. ಸೃಷ್ಟಿಕಾಲದಿಂದ ಆಕ್ಟಿವ್ ಆಗಿರತ್ತೆ. ಅದಕ್ಕೆ ಮುಂಚೆನೆ ಇಟ್ ಕೀಪ್ಸ್ ಆನ್ ಕಲೆಕ್ಟಿಂಗ್ ಮೆಂಟಲ್ ಲೆವೆಲ್ಲಿ, ಆಮೇಲೆ ಆಕ್ಟಿವ್ ಆಗಿರುತ್ತೆ. ಸೊ ಆವಾಗಿಂದ ನಾವು ನೋಡಿದ್ದ ಕೇಳಿದ್ದ ಅನಂತನಂತನ ಪಕ್ಷಿ ಕ್ರಿಮಿ ಕೀಟ ಯಾವ ಜನನೇ ಬರಲಿ, ಆವಾಗ ನೋಡಿದ್ದು ಕೇಳಿದ್ದು ಎವ್ರಿಥಿಂಗ್ ಎಟ್ ಇಂಪ್ರೆಷನ್ಸ್ ನೆಗೆಟಿವ್ ತರ, ಒಂದು ಫಿಲಂ ನೆಗೆಟಿವ್ ತರ ಎಲ್ಲವೂ ಅಲ್ಲಿ ಇರುತ್ತೆ. ಎಲ್ಲವೂ ಜಡ, ಎಲ್ಲವೂ ಜಡ ಪದಾರ್ಥಗಳೆಲ್ಲ ಅಲ್ಲಿ ಮನಸ್ಸಲ್ಲಿ ಇರುತ್ತೆ. ಈ ಜಡ ಪದಾರ್ಥವನ್ನ ದೇವರು ಏನು ಮಾಡ್ತಾನಂದ್ರೆ ಈ ಸುತರ್ವಣ ಅಂಬೋ ದೇವತೆಗಳು ದೈತ್ಯರು ಇವರಿಗೆ ಅಲ್ಲಿ ಆವಾಗಾವಾಗ ಸೃಷ್ಟಿ ಮಾಡಿ ಆ ಜಡ ಪದಾರ್ಥಗಳಿಗೆ ಈ ಜಡ ಪದಾರ್ಥಗಳಲ್ಲಿ ಅವರನ್ನ ಇಟ್ಟು ಅಲ್ಲಿ ವ್ಯಾಪಾರಗಳನ್ನ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಹೇಳುವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ, ಸ್ವಪ್ನದಲ್ಲಿ ನನ್ನ ಅಜ್ಜ ಬಂದ್ರು, ಮುತ್ತಜ್ಜ ಬಂದ್ರು. ಯಾರು ಈ ಮುತ್ತಜ್ಜ, ನನ್ನ ಮುತ್ತಜ್ಜನೇ ಬಂದ್ರ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ನನ್ನ ಮುತ್ತಜ್ಜ ಬಂದಿಲ್ಲ, ಆ ಮುತ್ತಜ್ಜನ ಇಂಪ್ರೆಷನ್ ನನ್ನಲ್ಲಿ ಇದೆಲ್ಲ ಅಂತ ನೆಗೆಟಿವ್ ಫೋಟೋ ಇದೆಲ್ಲ, ಆ ಒಂದು ಫೋಟೋ ಇಟ್ಸ್ ಲೈಕ್ ಸಿಂಥಿಂಗ್ ಲೈಕ್ ಒಂದು ನಮ್ಮ ಮನೇಲಿ ಒಂದು ಫೋಟೋ ಇರುತ್ತೆ, ಆ ಫೋಟೋ ಅಲ್ಲಿ ಒಂದು ದೇವತೆ ಬಂದು ಹಿ ಕ್ಯಾನ್ ಗಿವ್ ದ ಲೈಫ್ ಟ್ರೀಟ್ ಅದ ಅಸಿಫ್ ಆ ಮುತ್ತಜ್ಜ ನನ್ನ ಜೊತೆಲಿ ಮಾತಾಡೋದು. ಸೊ ಆಕ್ಚುಲಿ ಮಾತಾಡೋದು ನಮ್ ಜೊತೆಲಿ ನಮ್ಮನ್ನ ಇದು ಎರಡು ರೀತಿ, ಒಂದು ನಮ್ಗೆ ಹಿತವಾದದ್ದು, ಇನ್ನೊಂದು ನಮ್ಮನ್ನ ಬೈಯೋದು, ನಮ್ಮನ್ನ ನಮ್ಗೆ ದುಃಖಕ್ಕೆ ವ್ಯಸ ನಮ್ಗೆ ಉಂಟು ಮಾಡೋದು. ಸುಖ ದುಃಖ ಸ್ವಪ್ನದಲ್ಲಿನ ಸುಖ ದುಃಖ ಅಂತಿರುತ್ತೆ. ಸುಖವನ್ನ ಕೊಡೋರು ಈ ದೇವತೆಗಳು ಕೊಡ್ತಾರಂತೆ. ರುದ್ರ ಅಲ್ಲಿ ಹೇಳುವಾಗ ಹೇಳ್ತಾರೆ ರುದ್ರನೇ ಮಾಡ್ತಾನ ಅಂದ್ರೆ ಇಲ್ಲ, ಅವನು ರುದ್ರನ ಪತ್ನಿಯಾದಂತ ಆ ಪಾರ್ವತಿ ದೇವಿ, ಆ ಪಾರ್ವತಿ ದೇವಿ ಕಂಟ್ರೋಲ್ ಇರುವಂತ ಆ ದೇವತೆಗಳು ಅಂತ ಹೇಳ್ತಾರೆ. ಆ ದೇವತೆಗಳಿಗೆ ಒಂದು ರೂಪ ದೇವರು ಕೊಡ್ತಾನೆ, ಸುಪರ್ವರ್ಣ ಅಂತ ಈ ಒಂದು ರೂಪವನ್ನ ಕೊಟ್ಟು ಅವರ ಮೂಲಕವಾಗಿ ಈ ಕೆಲಸಗಳನ್ನ ಮಾಡ್ತಾನೆ. ಕಂಪ್ಲೀಟ್ ಆಗಿ ಅಲ್ಲಿ ರುದ್ರನ ಅಧೀನವಾಗಿ ಇರ್ತಾರೆ ದೇವತೆಗಳು. ಅಲ್ಲಿ ಅವರ ಮೂಲಕವಾಗಿ ಒಳಗಿನ ಪದಾರ್ಥಗಳು, ಹೊರಗಿನ ಪದಾರ್ಥ ಇಲ್ಲ, ಈ ನೆಗೆಟಿವ್ ತರ ಈ ಜಡ ಪದಾರ್ಥಗಳಿಗೆ ಆ ಜೀವತ್ವವನ್ನ ಕೊಟ್ಟು ಆ ಒಳಗೆ ಒಳಗೆ ಆಗತ್ತೆ. ಸೊ ಆದ ಕಾರಣದಿಂದ ಸ್ವಪ್ನ ಸತ್ಯ ಅಂತ ಹೇಳೋದು ಯಾತಕ್ಕೆ ನಮ್ಗೆ, ಸ್ವಪ್ನವೂ ಸತ್ಯ. ಸ್ವಪ್ನ ಸತ್ಯ ಯಾಕೆ ಅಂದ್ರೆ ಅಲ್ಲಿ ನಾವು ನೋಡೋದಕ್ಕೆ ಆ ಇಟ್ ಇಸ್ ರಿಯಲ್, ಬಟ್ ಹೊರಗೆ ಸ್ಥೂಲವಾಗಿ ಏನು ಒಂದು 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 ಆನೆಯನ್ನ ಹೊರಗೆ ನೋಡುವಂತ ಆನೆ ಸ್ಥೂಲವಾದ ಆನೆ, ಆದ್ರೆ ನಮ್ಮ ಕನಸಲ್ಲಿ ನೋಡುವಂತ ಆನೆ ಸೂಕ್ಷ್ಮವಾದ ಆನೆ. ಆನೆಯ ಪಿಕ್ಚರ್ ಅಲ್ಲಿ ಆ ದೇವತೆಗಳು ಅದಕ್ಕೆ ಜೀವತ್ವವನ್ನ ಆ ಒಂದು ಅದರಲ್ಲಿ ತಮ್ಮ ಶಕ್ತಿಯನ್ನ ಇಟ್ಟು ಅವರು ಅದನ್ನ ಎಲ್ಲಾ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿ ಬರುವಂತದ್ದೆಲ್ಲ ದೇವತೆಗಳು, ದುಃಖ ಬಂದಾಗ ದೈತ್ಯರು, ಆಯಾ ನೆಗೆಟಿವ್ಸ್ ತರ ಇರುವಂತ ಆ ಇಂಪ್ರೆಷನ್ಸ್ ಹೇಗೆ ಬೇಕಾದಿರಬಹುದು, ಆನೆಯ ತಲೆ ಇರಬಹುದು, ಆ ಸಿಂಹದ ಕಾಲಿರಬಹುದು, ಹೀಗೆ ಹೇಗೆ ಬೇಕಾದಿರಬಹುದು, ಅಲ್ಲಿ ಈ ದೇವತೆಗಳು ದೈತ್ಯರು ಬಂದು ನಿಂತು ಎಲ್ಲವೂ ನಮ್ಗೆ ತೋರಿಸ್ತಾರೆ ಅಲ್ಲಿ. ನಮ್ಗೆ ಭಯ ಆಗತ್ತೆ, ಸುಖನು ಆಗತ್ತೆ. ಅದಕ್ಕೆ ಏನು ಕಾರಣ ಇದು ಸೃಷ್ಟಿ ಹೇಗೆ ಅಂದ್ರೆ ಇಲ್ಲಿ ಹೇಳ್ತಾರೆ ದೇವನ ಇಚ್ಛೆಯಿಂದಲೇ ಇದಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವೂ ದೇವರ ಇಚ್ಛೆಯಿಂದೇ ಆಗತ್ತಲ್ಲವ, ಏನೇ ನಾವು ತಗೊಂಡ್ರು ಎಲ್ಲವೂ ದೇವರ ಇಚ್ಛೆಯಿಂದೇ ಆಗುವಾಗ ಇಲ್ಲಿ ಯಾಕೆ ದೇವರ ಇಚ್ಛೆಯಿಂದಲೇ ಅಂತ ಯಾಕೆ ಯವಕಾರ ಇಲ್ಲಿ ಹಾಕಿದ್ದಾರೆ ಅಂದ್ರೆ ವ್ಯತ್ಯಾಸ ಇದೆ ಅಂತಾರೆ. ಹೊರಗೆ ನಾವು ನೋಡ್ತೀವಿ, ಹೊರಗೆ ನೋಡೋದು ಅಂದ್ರೆ ಮಾಮೂಲಾಗಿ ನೋಡೋದು ಒಂದಾದ್ರೆ ನಾವು ಜಪಕ್ಕೆ ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಜಪ ಧ್ಯಾನ ಮಾಡುವಾಗ ಹೊರಗೆ ನೋಡೋದಿಲ್ಲ, ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಇರುವಂತ
ಆ ವಾಸನಾ ಪ್ರತಿಮ ನಾವು ಕೃಷ್ಣ ಹೀಗೆ 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 ಇರ್ತಾನೆ ಅಂತ ನಾವು ಓದಿದ್ದೀವಿ, ಕಣ್ಣು ಮುಚ್ಚಿಕೊಳ್ತೀವಿ, ಅಲ್ಲಿ ಮನಸ್ಸಲ್ಲಿ ಆ ಇಂಪ್ರೆಷನ್, ಮನಸ್ಸಲ್ಲಿ ನಾವು ಏನು ಕೆತ್ತಿದ್ಯೋ ಎರಡು ಮೂರು ರೀತಿಯಿಂದ ಮಾಡ್ತೀವಿ, ಆವಾಗ ಅಂತ ಕೆತ್ತಿಕೊಳ್ತೀವಿ, ಆವಾಗ ಅಂತ ಒಂದು ಡ್ರಾ ಮಾಡ್ಕೊಳ್ತೀವಿ ನಾವು, ಅಥವಾ ಅಲ್ಲೇ ರೆಡಿಮೇಡ್ ಕೆತ್ತಿ ಇಟ್ಟದ್ದನ್ನ ನೋಡ್ತೀವಿ, ಹ್ಯಾಗ್ ಬೇಕಾರ ಆಗ್ಬೋದು. ಬಟ್ ಏನಾಗುತ್ತೆ, ಅದು ಮನಸ್ಸಲ್ಲಿ ನೋಡ್ತೀವಿ, ಹೊರಗೆ ನೋಡೋಲ್ಲ. ಅದು ಒಂದು ತರ ಕನಸಲ್ಲವ ಅಂದ್ರೆ ಇಲ್ಲ ಅಂತ. ಧ್ಯಾನ ಅಂಬುದು ಕನಸಲ್ಲ, ಹಾಗೆ ಹಗಲು ಕನಸು ಅಂತ ಹೇಳ್ತಾರೆ. ಹಗಲು ಕನಸು ಅಂಬುದು ಹೊರಗೆ ನೋಡೋದಲ್ಲ, ನಮ್ಮ ನಮ್ಮ ಡೇ ಡ್ರೀಮಿಂಗ್ ಅಂತ. ಅದು ಕನಸಾಗತ್ತ ಅಂದ್ರೆ ಇಲ್ಲ, ಹಗಲು ಕನಸು ಅಂತ ಹೇಳ್ತೀವಿ ಹೊರತು ಅದು ಕನಸಲ್ಲ ಅಂತ. ಏನು ವ್ಯತ್ಯಾಸ ಅಂದ್ರೆ ಅದಕ್ಕೆ ಹೇಳ್ತಾರೆ, ದೇವರ ಇಚ್ಛೆಯಿಂದಲೇ ಕನಸು ಅಂತ ಹೇಳುವಾಗ, ಜಾಗೃತ ಅವಸ್ಥೆಯಲ್ಲಿ ನಾವು ಧ್ಯಾನ ಮಾಡುವಾಗ ಇವತ್ತು ಬೆಳಿಗ್ಗೆ ಎದ್ದು ಈ ಪೂಜೆ ಎಲ್ಲ ಮಾಡಿ ನಾನು ಧ್ಯಾನಕ್ಕೆ ಕೂತ್ಕೋಬೇಕು, ಈ ಒಂದು ಅಸ್ವತಂತ್ರವಾಗಿದ್ದನ್ನು ಜೀವನ ಪ್ರಯತ್ನ ಅಂತ ಒಂದಿದೆ ಜೀವನಿಗೆ. ನಾನು ಇವತ್ತು ಧ್ಯಾನಕ್ಕೆ ಕೂತ್ಕೋಬೇಕು, ಇವತ್ತು ಧ್ಯಾನ ಬೆಳಿಗ್ಗೆ ಎದ್ದು ಮಾಡಬೇಕು, ಈ ಒಂದು ಇಚ್ಛೆಯನ್ನ ಜೀವನದಲ್ಲಿ ದೇವರು ಹುಟ್ಟಿಸ್ತಾನೆ. ಆಮೇಲೆ ಹುಟ್ಟಿಸಿದ್ರೆ ಸಾಲದು, ನನ್ನನ್ನು ಕೂಡಿಸಿಟ್ಟು ಪ್ರಯತ್ನ ಮಾಡಿ ಕಣ್ಣು ಮುಚ್ಕೊಂಡು ಹೀಗೆ ಹೀಗೆ ಹೇಳಿದ್ದಾರೆ ಹರಿಕಾಮ್ ಸಾರಲ್ಲಿ, ಹೀಗೆ ಹೀಗೆ ಚಿಂತನೆ ಮಾಡುವಂತ ಆ ಪ್ರಯತ್ನವನ್ನು ಮಾಡಿಸಿ ತೋರಿಸೋದು ಧ್ಯಾನ. ಡೇ ಡ್ರೀಮಿಂಗು ಹಾಗೆ, ನಮ್ಮ ಮನಸ್ಸಿನ ಬಯಕೆ, ಒಂದು ಬಯಕೆ, ನಾನೊಂದು ದೊಡ್ಡ ಮನುಷ್ಯನಾಗಬೇಕು, ನಾನು ಹೀಗೆ ಮರೆಯಬೇಕು ಹಾಗೆ ಮರೆಯಬೇಕು ಅಂತ ಒಂದು ಆಸೆಯನ್ನು ಕೊಟ್ಟು ಅಜಸ್ಟ್ ಆ ಆಸೆಯನ್ನು ನೋಡು. ಅಲ್ಲಿನೂ ಇಚ್ಛಾ ದೇವರ ಸ್ವತಂತ್ರವಾದ ಇಚ್ಛೆ, ಆ ಜೀವನಿಗೆ ಅಸ್ವತಂತ್ರವಾಗಿ ಇಚ್ಛಾ ಮತ್ತು ಅಸ್ವತಂತ್ರವಾದ ಪ್ರಯತ್ನವನ್ನ ಕೊಟ್ಟು ಅದನ್ನ ನಿಮಿತ್ತವಾಗಿಟ್ಟುಕೊಂಡು ಮಾಡೋದು ಹಗಲು ಕನಸು ಅಥವಾ ಧ್ಯಾನ. ಆದರೆ ಸ್ವಪ್ನದಲ್ಲಿ ಏನು ಇಚ್ಛೆ ಇಲ್ಲ, ನಾವು ಇಚ್ಛಿಸೋದೇ ಇಲ್ಲ ಸ್ವಪ್ನದಲ್ಲಿ, ಆ ಇಚ್ಛೆ ಎಂಬುದೇ ಇಲ್ಲ ನಮ್ಗೆ. ಅದು ಏನು ಬಿಡುತ್ತೋ ಅದನ್ನ ನೋಡಬೇಕು, ಇಚ್ಛೆ ಎಂಬುದಿಲ್ಲ. ಸ್ವಪ್ನ ಬೀಳಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀವ? ಪ್ರಯತ್ನವೂ ಇಲ್ಲ, ಇಚ್ಛೆಯೂ ಇಲ್ಲ ಅಂದ್ರೆ ಕಂಪ್ಲೀಟ್ ಟೋಟಲ್ ಕಂಟ್ರೋಲ್ ದೇವರದು. ದೇವರು ತನ್ನ ಸ್ವತಂತ್ರವನ್ನ ತೋರಿಸ್ತಾನೆ, ಏನು ಜೀವನದಿಲ್ಲ, ಜೀವನ ಮನಸ್ಸನ್ನ ಇಟ್ಟುಕೊಂಡು ಅವನು ಏನು ತೋರಿಸ್ತಾನೋ ಅದನ್ನ ದೂಡಬೇಕು. ಅವನು ದುಃಖ ಕೊಟ್ಟರೆ ಅವ ಅಳಬೇಕು, ಸುಖ ಕೊಟ್ಟರೆ ಕುಣಿಬೇಕು, ಹೀಗೆ. ಸೊ ನಮ್ಮ ಇಚ್ಛೆ, ಜೀವನ ಇಚ್ಛೆ, ಜೀವನ ಪ್ರಯತ್ನ ಎರಡೂ ಅಲ್ಲಿ ಕನಸಲ್ಲಿ ನಮಗೆ ಇರೋದಿಲ್ಲ. ಮತ್ತು ದೇವರು ಅದನ್ನು ಹೇಗೆ ಮಾಡ್ತಾನಂದ್ರೆ, ಯಾವ ಇವತ್ತು ನನಗೆ ಕನಸು, ಇವತ್ತು ಈ ಕನಸು ಬಿಡಬೇಕು, ನಾಳೆ ಬೇರೆ ಒಂದು ಕನಸು ಬಿಡಬೇಕು, ಅದು ಮಾಡೋದು ನಮ್ಗೆ ಸಂಸ್ಕಾರ ಅಂತ ಹೇಳ್ತಾರೆ. ವಾಸನ ಮತ್ತು ಸಂಸ್ಕಾರ ಅಂತ ಹೇಳ್ತಾರೆ. ನಾವು ಏನೇನೆಲ್ಲ ನಮ್ಮ ನೆಗೆಟಿವ್ಸ್ ನಾವು ನೋಡಿ 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 ಫಿಲಮ್ ನೆಗೆಟಿವ್ಸ್ ತರ ಏನೆಲ್ಲ ಇಟ್ಟುಕೊಂಡಿದ್ದೀವೋ ಅದಲ್ಲಿ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇವರು ಆ ಕನಸನ್ನ ಡಿಸೈಡ್ ಮಾಡ್ತಾನೆ. ಅದು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಹೇಗೆ ಮಾಡ್ತಾನಂತ ಎರಡು ರೀತಿ ಅಂತ ಹೇಳ್ತಾರೆ. ಒಂದು ಏನು ಅಂದ್ರೆ, ಈ ಕನಸು ಮೂಲಕವಾಗಿ ನಮ್ಗೆ ಅನೇಕ ಅನಿಷ್ಟಗಳನ್ನ ತೆಗೆದು ಬಿಡ್ತಾನಂತ ದೇವರು. ಕನಸು ಏನೋ ಒಂದು ನಮ್ಗೆ ತಲೆ ಶಿರಶ್ಚೇದ ಆಗೋಬೇಕು, ಶಿರಶ್ಚೇದ ಅಂದ್ರೆ ನಾವು ಮಾಡಿದ ತಪ್ಪಿಗೆ ನಮ್ಗೆ ಪ್ರಾಣ ಅಪಾಯವೇ ಇರತ್ತಂತ ಅನ್ಕೊಳ್ಳಿ. ಆವಾಗ ಏನ್ ಮಾಡ್ತಾನೆ ದೇವರು, ಕರುಣಾಮಯನಾದಂತ ಅವನು ನಮ್ಗೆ ಏನಾರು ದೇವರ ಪೂಜೆ ಅದು ಇದು ದ್ವಾರ ಇದು ಮಾಡಿಸಿ ಆ ಬಂದ ಆ ಪ್ರಾರಬ್ಧದ ಕಷ್ಟವನ್ನ ಕನಸಲ್ಲಿ ನಮ್ಮ ಶಿರಶ್ಚೇದ ಆದಂತೆ ಆವಾಗ ನಮ್ಗೇನೋ ಭಯ ಎಲ್ಲ ಆಗತ್ತದ ಫೀಲಿಂಗ್, ಬಟ್ ಇಟ್ಸ್ ನಾಟ್ ರಿಯಲ್. ರಿಯಲ್ ಅಂದ್ರೆ ರಿಯಲ್ ವರ್ಲ್ಡ್ ಇಲ್ಲ, ಕನಸಲ್ಲಿ ನಾವು ಮಾಡಿದ ಕರ್ಮಕ್ಕೆ ಹಾಗೆ ಅವನು ಮಾಡಿಸ್ಬಿಡ್ತಾನಂತೆ. ಸೊ ಇದು ಆಗತ್ತೆ. ಅಥವಾ ಇನ್ನು ಕೆಲವೊಮ್ಮೆ ನಾವು ಅನ್ಕೊಳ್ತೀವಿ, ಏನಪ್ಪ ನಮ್ಗೆ ಈ ರೂಪಗಳ ದರ್ಶನ ಎಲ್ಲ ಆಗತ್ತಲ್ಲ, ಅದು ನಮ್ಗೆ ಕನಸಲ್ಲೇ ರೂಪವನ್ನು ತೋರಿಸ್ಬಿಟ್ಟು ಹಾಗೆ ಹಾಗೆ ಬಿಟ್ಬಿಡ್ತಾನ ಅಂದ್ರೆ ಇಲ್ಲ ಅಂತಾರೆ. ಕನಸಲ್ಲಿ ಎರಡು ಪಾರ್ಟ್ ಇದೆ ಅಂತಾರೆ. ಒಂದು ನಮ್ಮ ಪ್ರಾರಬ್ಧ ದುಃಖವನ್ನ ತೆಗೆಯೋದು, ಪ್ರಾರಬ್ಧ ಸುಖವನ್ನು ತೆಗೆಯೋದು ಅಂತಲ್ಲ ಕೊಟ್ಟಿಲ್ಲ, ಪ್ರಾರಬ್ಧ ದುಃಖವನ್ನ ಅವನು ತೆಗಿತಾನಂತೆ ಕನಸಲ್ಲಿ. ಇನ್ನೊಂದು ಏನಂದ್ರೆ ಸೂಚಕ ಅಂತ, ಇನ್ನೊಂದು ಸೂಚಕ ಅಂತ. ಏನಿದು ಸೂಚಕ ಅಂದ್ರೆ, ಏನೋ ನಾಳೆ ನಮ್ಗೆ ಕೆಲಸ ಸಿಕ್ಕತ್ತೆ ಇಂಥ ಸೂಚಕ ಇಲ್ಲ. ಸೂಚಕ ಯಾವುದು ಅಂದ್ರೆ, ನಮ್ಗೆ ಕಪಿಲ ರೂಪ ಏನೋ ಓದ್ತಾ ಇರ್ತೀವಿ ಕಪಿಲ ರೂಪ, ಏ ನಾನು ಕಪಿಲ ರೂಪವನ್ನೇ ಯೋಚನೆ ಮಾಡ್ತಾ ಇದ್ದೇನೆ ನನ್ನ ಕನಸಲ್ಲಿ ಬಂತು. ಇಲ್ಲ ಹಾಗಲ್ಲ, ನಿಮಗೆ
ಕಪಿಲ ರೂಪವನ್ನ ತೋರಿಸ್ತಾರೆ, ಕಪಿಲಾದಿ ರೂಪಗಳು ಅಂತಾರೆ. ಕಪಿಲಾದಿ ಒಂದು ಎಂದ್ರೆ ಕಪಿಲ ರೂಪ ಹೇಗಿದೆ ಅಂತ ಗೊತ್ತಿಲ್ಲ, ರಾಮಕೃಷ್ಣ ಅಂದ್ರೆ ನಮ್ಗೆ ನೆನಪು ಬರುತ್ತೆ. ಕಪಿಲ ರೂಪ ಮತ್ತು ಶಿಂಶುಮಾರ ರೂಪ ಏನಾರು ಈ ತರ ಒಂದು ರೂಪಗಳು, ಕಪಿಲ ರೂಪ ಮತ್ತು ಋಷಿಕೇಶ ರೂಪ ಈ ತರ ಒಂದು ರೂಪಗಳು ಏನಾದ್ರು ಇದ್ರೆ ಅದು ಕನಸಲ್ಲಿ ತೋರಿಸ್ತಾನಂತ ರೂಪ. ಆ ತೋರಿಸಿದ ರೂಪಗಳನ್ನ ನಮಗೆ ಯಾವಾಗ ಅಪರೋಕ್ಷ ಆಗತ್ತೋ ಆವಾಗ ಅದು ನಿಜವಾಗ್ಲೂ ತೋರಿಸ ಅಂದ್ರೆ ಸೂಚಕ ಅಂತ ಬರೋದು ಏನು ಅಂದ್ರೆ ಇವಾಗ ಕಪಿಲ ರೂಪ ನಮ್ಗೆ ಕನಸಲ್ಲಿ ತೋರಿಸಿದ ನೆನ್ಪುಕೊಳ್ಳಿ. ಸೊ ಕಪಿಲ ರೂಪ ತೋರಿಸಿದ ಅಂದ್ರೆ ನಮ್ಗೆ ಈ ಜನ್ಮದಲ್ಲಿ ಕಪಿಲ ರೂಪ ದರ್ಶನ ಆಗತ್ತೆ ಅಂತ ಅರ್ಥ ಅಲ್ಲ, ನಮ್ಗೆ ಯಾವಾಗ ಅಪರೋಕ್ಷ ಆಗತ್ತೋ ಆವಾಗ ಆ ದರ್ಶನ ಅದನ್ನ ಕೊಡ್ತಾನಂತ, ಅದನ್ನು ಆ ತರ ಸೂಚಕ ಇರತ್ತಾರಂತ. ಆ ಸೂಚನೆಯನ್ನು ಇಂಡಿಕೇಟ್ಸ್ ಸಮಟೈಮ್ಸ್ ಈ ತರ ಇಂಡಿಕೇಶನ್ ಅನ್ನ ಹೇಳ್ತಾರೆ. ನಾಟ್ ಲೈಕ್ ಯಾರೋ ತೀರ್ಕೊಳ್ತಾರ ಹಾಗೆ ಹೀಗೆ ಅಂತ ಆ ಗಾಬರಿ ಬೇಕಾಗಿಲ್ಲ. ಸೊ ಕನಸಲ್ಲಿ ಏನಾರು ನಮ್ಗೆ ಆದರೆ, ಯಾವಾಗ್ಲೂ ಕನಸಲ್ಲಿ ಏನಾರು ಅನಿಷ್ಟಗಳು ನಮ್ಗೆ ಕಂಡು ಬಂದ್ರೆ ನಾವು ಮಾಡಿದ ಯಾವಾಗ್ಲೂ ತಕ್ಕೊಳ್ಳುವ ರೀತಿ ಅಥವಾ ನೀವು ದೊಡ್ಡವರ ಹತ್ರ ಕೇಳಿದ್ದಾಗ ಅವ್ರು ದೊಡ್ಡವರು ಅದಕ್ಕೆ ಕನಸಲ್ಲಿ ನೋಡಿದ್ದಕ್ಕೆ ಪರಿಹಾರ ನೋಡುವಾಗ ಅವ್ರಿಗೆ ಹೇಳ್ತಾರೆ, ನೋಡ್ರಿ ನೀವು ನಿಮ್ಗೆ ಪ್ರಾರಂಭದಲ್ಲಿ ಬಂದ ದುಃಖಗಳೆಲ್ಲ ಹೋಗ್ಬಿಡುತ್ತೆ, ಇದು ಈ ತರ ತಿಳ್ಕೊಳ್ಳಿ ನಿಮ್ಗೆ ದುಃಖಗಳು ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ದೇವರು ಅದನ್ನ ಸತ್ಯ ಮಾಡ್ತಾನಂತ. ಸೂಚಕ ಈ ತರ ರೂಪಗಳು, ಕಪಿಲ ರೂಪ ದರ್ಶನ ಆಯ್ತು, ಇನ್ನೊಂದು ರೂಪಗಳು ಏನಾರ ಅಂದ್ರೆ ಅದು ನಿಮಗೆ ಒಂದಾನೊಂದು ಕಾಲದಲ್ಲಿ ದೇವರು ಆ ರೂಪದ ಜ್ಞಾನವನ್ನು ಕೊಟ್ಟು ಆ ರೂಪ ದರ್ಶನವನ್ನ ದೇವರು ಕೊಡ್ತಾನಂತೆ. ಇದಾದ್ಮೇಲೆ ಕೆಲವು ಕನಸುಗಳು ಇಂತು, ಆ ಕನಸುಗಳು ಬೇರು, ಅದು ಬಂದು ಜ್ಞಾನಿಗಳಿಗೆ ಕಾಣುವಂತ ಕನಸುಗಳು, ಅದು ಮರಣ ಸೂಚಕ ಅಂತ ಹೇಳ್ತಾರೆ. ಅದು ನಮ್ಮಂತವರಿಗೆಲ್ಲ ಅದೆಲ್ಲ ಬರಲ್ಲ, ಜ್ಞಾನಿಗಳಿಗೆ ಆ ಒಂದು ಸೂಚನೆ ಎಲ್ಲ ಬರುತ್ತೆ. ಆದ್ರೆ ಅವ್ರಿಗೆ ಯಾಕೆ ಅದು ಬರುತ್ತೆ ನಮ್ಗೆ ಯಾಕೆ ಬರಲ್ಲ ಅಂದ್ರೆ ಅವ್ರಿಗೆ ನಿಮ್ಗೆ ಜ್ಞಾನ ಇದೆಲ್ಲ ಇನ್ನು ಕೆಲವೇ ಕಾಲ ನಿಮ್ಗೆ ಇದೆ, ಆವಾಗ ನೀನು ಇನ್ನು ಜೋರಾಗಿ ಸಾಧನೆ ನೀನ್ ತಿಳಿದನ್ನ ಸಾಧನೆ ಮಾಡುವಂತ ಅಂತದ್ದವ್ರಿಗೆ ಬರೋದು ಕನಸು, ಅದು ನಮ್ಗೆ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಸೊ ಹೀಗೆ ಕನಸಿನ ಪ್ರಪಂಚ ಬಗ್ಗೆ ಹೇಳ್ತಾರೆ. ಇದು ಹೇಳುವಾಗ ಇದು ಬಂದು ಸುಳಾದಿಯಲ್ಲಿ ಹೇಳಿದ್ದಾರೆ. ಸೊ ಐ ಥಿಂಕ್ ಸುಳಾದಿಯಲ್ಲಿ ಹೇಳಿದ್ದು ಕವರ್ ಆಯ್ತು ಅನ್ಕೊಳ್ತೀನಿ. ಮತ್ತು ಇಲ್ಲಿ ಇನ್ನು ಕೆಲವು ವಿಷಯಗಳು ಏನಂದ್ರೆ ಫಲವನ್ನ ಹೇಳ್ತಾರೆ. ಫಲವನ್ನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇದು ಬಂದು ಆಚಾರ್ಯರು ಉಪನಿಷತ್ತಲ್ಲಿ ಬಂದಿದ್ದು. ಇಲ್ಲಿ ತೈಜಸ್ವರೂಪವನ್ನ ಕೆಳವಾಗಿ ಹೇಳ್ತಾರೆ. ಇವನನ್ನ ಉಕಾರ ವಾಚ್ಯನಾದ ಭಗವಂತ ಅಂತ ಕರೀತಾರೆ. ವಿಶ್ವಾಂಬವನು ಅಕಾರ ವಾಚ್ಯನಾದಂತ್ರೆ ಆಪ್ನೋತಿ ನೋಡಿದ್ವಿ, ಆಕಾರ ಯಾತಕ್ಕೆ ಅಂದ್ರೆ ಅಂಬೋದಿಕ್ಕೆ ಇದಕ್ಕೆ ಏನ್ ಅರ್ಥ ಅಂತ ಹೇಳುವಾಗ ಆಪ್ನೋತಿ ಪ್ರಾಪ್ನೋತಿ ಎಲ್ಲಾ ವಿಷಯಗಳ ಜ್ಞಾನ ಎಲ್ಲಾ ವಿಷಯಗಳ ಭೋಗ ಇದು ಬರೋದು ಮಾತ್ರ ಇಲ್ಲ, ಇದನ್ನ ತಿಳ್ಕೊಂಡಾಗೆ ವಿಶ್ವನಾಮಕ ಭಗವಂತನೇ ಎಲ್ಲಾ ತೋರಿಸ್ತಾನೆ, ಅವನೇ ಭೋಕ್ತೃ ಭೋಜ್ಯ. ಹೀಗೆ ನಾವು ತಿಳ್ಕೊಂಡಾಗೆ ನಾವು ಏನೇ ಪದಾರ್ಥ ನೋಡಿದ್ರು ಎಲ್ಲಾ ಪದಾರ್ಥ ಏನೇ ನೋಡಿದ್ರು ಆ ಒಂದು ನೋಡಿದ ಲೇಪ ಆಗೋದಿಲ್ಲ, ಯಾಕೆಂದ್ರೆ ದೇವರ ವ್ಯಾಪಾರವನ್ನ ತಿಳ್ಕೊಂಡಿದ್ದೀವಿ ಅಂತ. ಅದಕ್ಕೆ ಅಕಾರದಿಂದ ಆ ಫಲವನ್ನ ಹೇಳ್ತಾರೆ. ಉಕಾರದಿಂದ ಬರುವಾಗ ಅವನು ಉಕಾರ ವಾಚ ಅಂತ ಅವನಿಗೆ ಹಾಕಿ ಹೇಳ್ತಾರಂತೆ. ಉತ್ಕರ್ಷಣಾತ್ ಉಪನಿಷದ್ದೇ ಹೇಳುತ್ತೆ ಉತ್ಕರ್ಷಣಾತ್ ಅಂತ ಹೇಳ್ತಾರೆ. ಉತ್ಕರ್ಷಣಾತ್ ಅಂದ್ರೆ ಏನರ್ಥ ಅಂದ್ರೆ ಎರಡು ರೀತಿಯಿಂದ ಅರ್ಥ ಮಾಡ್ತಾರೆ. ಉತ್ಕರ್ಷಣ ಅಂದ್ರೆ ಅಂದ್ರೆ ಉತ್ತಾಪನ ಎಪ್ಸೋದು, ಉತ್ತಾಪನ ಮತ್ತು ಕರ್ಷಣ. ಉತ್ತಾಪನಾಗೆ ಕರ್ಷಣಾಗೆ ಕರ್ಷಣ, ಸೊ ಉತ್ಕರ್ಷಣ ಅಂತ ಹೇಳ್ತಾರೆ. ಇದೇನು ಉತ್ಕರ್ಷಣ ಅಂದ್ರೆ ಮೇಲಿಂದ ಮೇಲೆ ನೋಡ್ಬೇಕಂದ್ರೆ ಇದಕ್ಕೆ ಏನರ್ಥ ಅಂದ್ರೆ ನಾವು ಮಲ್ಕೊಂಡಿರೋವಾಗ ನಾವು ಗಾಢ ನಿದ್ರೆಯಿಂದ ನಮ್ಮನ್ನ ನಿದ್ರೆಯಿಂದ ಎಬ್ಸ್ತಾನ, ಗಾಢ ನಿದ್ರೆಯಿಂದ ತಿರ್ಗಾ ಸ್ವಪ್ನ ಬರುತ್ತೆ ಆಮೇಲೆ ಹೇಳ್ತೀವಿ. ಸೊ ಇಟ್ ಇಸ್ ಇನ್ ಬಿಟ್ವೀನ್, ಆ ಕಂಠಸ್ಥಾನ ಇನ್ ಬಿಟ್ವೀನ್ ಆಗುತ್ತೆ. ಸೊ ಅದು ಉತ್ಥಾನ ಅಂತ ಒಂದು. ಇನ್ನೊಂದು ಉತ್ಥಾನಕ್ಕೆ ಏನರ್ಥ ಅಂದ್ರೆ ನಮಗೆ ಈ ಹೊರಗಿನ ಪ್ರಪಂಚ ಹೊರಗಿನ ಇರುವಂತ ವಿಷಯದಲ್ಲಿ ಇರುವಂತ ಅಭಿಮಾನ ಕನಸಲ್ಲಿ ಇರೋದಿಲ್ಲ. ಕನಸಲ್ಲಿ ಹೊರಗಿನ ವಿಷಯ ಅಭಿಮಾನಗಳು ನಮ್ಗೆ ಇರೋದಿಲ್ಲ. ಆ ಅಭಿಮಾನ ಜಾಗೃತ ಅವಸ್ಥೆಯಲ್ಲಿ ಇರುವಂತ ನಾನು ನನ್ನದು ಅಂಬೋದು ಹೊರಗಿನ ಅಭಿಮಾನ ಅದು ಇರೋದಿಲ್ಲ ದೇಹದ ಮೇಲೆ. ಹೊರಗಿನ ವಿಷಯದಲ್ಲಿ ಇರುವಂತ ಒಳಗೆ ಇರಬಹುದು, ಒಳಗೆ ನನ್ನ ಮನೆ ನನ್ನ ಮಗಳು ಅಂತ ಅಲ್ಲಿ ನೋಡೋದು ಒಳಗಿನ ಪ್ರಪಂಚದಲ್ಲಿ ಇರಬಹುದು ಹೊರತು ಹೊರಗಿನ ಜಾಗೃತ ಪ್ರಪಂಚದಲ್ಲಿ ನೋಡಿರುವಂತ ಈ ದೇಹ ಅದನ್ನ ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ ಆ ಅಭಿಮಾನ ಇರೋದಿಲ್ಲ ಅಂತ ಲಿಮಿಟೆಡ್ ಸೆನ್ಸ್. ಆ ಅಭಿಮಾನದಿಂದ ಉತ್ಥಾಪನೆ ಮಾಡ್ತಾನೆ ಅಂದ್ರೆ ಹಿ ಜಸ್ಟ್ ರೇಸಸ್ ಅಸ್ ಫ್ರಮ್ ದ ಎಕ್ಸ್ಟರ್ನಲ್ ಇಗ್ನರೆನ್ಸ್. ಆ ಅಭಿಮಾನ ಅಂಬೋದು ಅಜ್ಞಾನ ಆದ್ರೆ ಅಜ್ಞಾನ ಇಗ್ನರೆನ್ಸ್ ಎಕ್ಸ್ಟರ್ನಲ್ ಇಗ್ನರೆನ್ಸ್ ಇಂದ ಉತ್ಥಾಪನ ಮಾಡ್ತಾನ, ನಮ್ಗೆ ಒಳಗೆ ಕರ್ಕೊಂಡ್ ಬಂದು ಅಭಿಮಾನವನ್ನ ಕತ್ತರಿಸ್ತಾ ಇದ್ದಾನೆ ಸ್ವಪ್ನದಲ್ಲಿ. ಅದು ಒಂದು. ಇನ್ನೊಂದು ಕರ್ಷಣ ಅಂದ್ರೆ ಒಳಗೆ ಆಕರ್ಷಣ, ಹೊರಗಿಂದ ಆಕರ್ಷಣ ಮಾಡಿ ಒಳಗೆ ತಕೊಂಡ್ ಬರ್ತಾನಂತ, ಇದು ಒಂದು ಅರ್ಥ ಆದ. ಇನ್ನೊಂದು ಏನ್ ಹೇಳ್ತಾರಂದ್ರೆ, ಈ ತರ ಈ ಉಕಾರ ವಾಚ್ಯನಾದ ತೈಜಸನಾಮ, ಅದಕ್ಕೆ ತೈಜಸ ಅಂತ ಹೇಗೆ ಹೇಳ್ತಾರಂತ, ತೈಜಸ ಅಂದ್ರೆ ಈ ತರ ಮಾಡುವಂತ ಈ ಅಭಿಮಾನವನ್ನ, ಆ ಎಕ್ಸ್ಟರ್ನಲ್ ಇಗ್ನರೆನ್ಸ್ ಅಂಬೋ ಆ ಅಭಿಮಾನವನ್ನ ತೆಗೆಯೋ ಮೂಲಕವಾಗ ದೇಹ ಬಂಧನ, ದೇಹದ ಬಂಧನ. ಬಂಧನಕ್ಕೆ ಕಾರಣ ಏನು? ಅಹಂ ಮಮ ಅಂಬೋದೇ ಬಂಧನಕ್ಕೆ ಕಾರಣ. ಅದರಿಂದ ಅವನು ಉತ್ಕರ್ಷ, ಇವಾಗ ಉತ್ಥಾನ ಕರ್ಷಣ ಅಂತ ಅರ್ಥ ಅಲ್ಲ, ಇವಾಗ ಉತ್ಕರ್ಷಣ ಅಂತ ಒಂದೇ ವರ್ಡ್ ಆಗಿ ಮಾಡ್ಕೊಂಡು ಉತ್ಕರ್ಷಣಾತ್, ಈ ಉತ್ಕರ್ಷಣ ಮಾಡ್ತಾನೆ, ನಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ, ಏನಿಲ್ಲಿ ಇಲ್ಲಿ ಉಕಾರ ವಾಚನಾದ ತೈಜಸ, ನಾವು ನಿನ್ನೆ ಕನಸು ನಮ್ಗೆ ಬಿತ್ತು, ಕನಸೆಲ್ಲ ಹೇಳ್ತೀವಿ ನಾವು ದೊಡ್ಡವರ ಹತ್ರ ಹೇಳ್ಕೊಳ್ತೀವಿ, ಹೇಳ್ಕೊಳ್ಳುವಾಗ ಇದನ್ನ ಮಾಡಿಸಿದವನು ಭಗವಂತ ತೈಜಸನಾಮ. ಅವನು ಮಹಾಪರಾಕ್ರಮಿ, ಅವನಿಗೇನೋ ವಿಶ್ವದಂತೆನೆ, ವಿಶ್ವ ಹೇಗೆ 19 ಮುಖದಿಂದ ಇದ್ದಾನೋ ಈ ತೈಜಸನು ಹಾಗೆ 19 ಮುಖದಿಂದ ಇದ್ದಾನೆ. ಇವನ ದರ್ಶನ, ಇವನ ದರ್ಶನವನ್ನ, ಇವನ ದರ್ಶನ ಮಾತಲ್ಲ, ಇವನ ಅನುಗ್ರಹವನ್ನ ಪಡೆದಿದ್ದಾರೆ ಇಂದ್ರದೇವರು ಮತ್ತು ರುದ್ರದೇವರು ಪಡೆದಿದ್ದಾರೆ. ಅದಕ್ಕೆ ಇಲ್ಲಿ ಚಿತ್ತ ಜಯೇಂದ್ರರು ಅಂತ ಯಾಕೆ ಹೇಳಿದ್ದಾರಂದ್ರೆ, ಅವರಿಗೆ ಅನುಗ್ರಹ ಆಗಿದೆ. ಇಂದ್ರದೇವರ ಕೆಲಸ ಒಳಗೆ ಇಲ್ಲ, ಬಟ್ ಇಂದ್ರದೇವರಿಗೆ ಅನುಗ್ರಹ ಆಗಿದೆ. ಮತ್ತು ಅವರಿಗೆ ದೊಡ್ಡವರಾಗಿ, ಅವ್ರಿಗಿಂತ ಮಿಗಿಲಾಗಿರುವಂತ ಆ ರುದ್ರದೇವರಿಗೆ ಆ ದರ್ಶನ ಆಗಿ ಆ ರುದ್ರ ಪದವಿ ಅವರಿಗೆ ಸಿಕ್ಕಿದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಚಿಂತನೆ ಮಾಡಿದ್ದವರಿಗೆ ಈ ತೈಜಸ ಏನೆಲ್ಲ ಮಾಡ್ತಾನಂದ್ರೆ, ಆ ಪದಾರ್ಥಗಳನ್ನ, ಆ ಸ್ವಪ್ನ ಪದಾರ್ಥಗಳನ್ನ ತತ್ಕಾಲದಲ್ಲಿ ಅಂದ್ರೆ ಯಾವತ್ತೋ ಇರೋದನ್ನ ತೋರಿಸೋದಲ್ಲ, ಯಾವತ್ತೋ ಇರೋದು ವಾಸನಾ ಮತ್ತು ಸಂಸ್ಕಾರ. ಅಂದ್ರೆ ಫಿಲ್ಮ್ ನೆಗೆಟಿವ್ಸ್ ತರ ಇದೆ, ದ ನೆಗೆಟಿವ್ಸ್ ಅನ್ನ ಡೆವಲಪ್ ಮಾಡಿ 3D ತರ ಮಾಡಬೇಕು ಅಂದ್ರೆ ಆ ಸೃಷ್ಟಿ ಆಗತ್ತೆ. ಸೊ ಕನಸಲ್ಲಿ ತಕ್ಷಣದಲ್ಲಿ ಆ ಸೃಷ್ಟಿಯನ್ನ ಅವನು ಮಾಡ್ತಾನಂತ, ತಕ್ಷಣದಲ್ಲಿ ಸೃಷ್ಟಿಯನ್ನ ಮಾಡಿ ಆ ಕನಸು ಮುಗಿಯುವಾಗ ಸೃಷ್ಟಿ ಮಾಡಿದ ಪದಾರ್ಥಗಳನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿಬಿಡ್ತಾನಂತ, ಆ ತೆಗೆದು ಬಿಡ್ತಾನಂತ. ಆ ಒಂದು ಆ ಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಮಾಡಿಸ್ತಾನಂತ ದೇವರು. ಆ ಕಾಲದಲ್ಲಿ ಅವರು ಮಾಡಿ ಆ ನಿಯಮನವನ್ನು ಮಾಡಿಸ್ತಾನೆ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಅಲ್ಲಿನೂ ಅಷ್ಟ ವಿಧ ವ್ಯಾಪಾರವನ್ನು ಅಲ್ಲಿ ಇಟ್ಟುಕೊಂಡು ಭಗವಂತ ಮಾಡುತ್ತಾನೆ. ಇದು ಸತ್ಯವಾದದ್ದು. ಹೀಗೆ ಈ ತೈಜಸನೇ ಇದೆಲ್ಲ ಮಾಡಿಸಿದ ಅಂತ ಆ ತೈಜಸ್ಸನ್ನ ತಿಳ್ಕೊಂಡು, ಈ ತೈಜಸ ಅಂಬುದು ಉಕಾರ ವಾಚನಾದವನು ಅಂತ ತಿಳ್ಕೊಂಡವರಿಗೆ ಆ ಒಂದು ದೇಹ ಬಂಧನದಿಂದ ಅವನು ಉತ್ಕ್ರಾಂತಿ ಉತ್ಕರ್ಷಣ ಆಗ್ತಾರ ಅವರು ಅಂತ ಹೇಳಿ. ಅದಕ್ಕೆ ಏನಾಗ್ತಾರಂತ ಹೇಳಿದ್ರೆ, ಆ ಹೀಗೆ ತಿಳ್ಕೊಂಡವರು ಸಮಾನರಾಗ್ತಾರೆ. ಅಂದ್ರೆ ಏನು ಸಮಾನ ಅಂದ್ರೆ ಏನರ್ಥ ಇಲ್ಲಿ ಅಂದ್ರೆ, ಮಾನೇನ ಸಹ ಅಂತ ಕೊಟ್ಟಿದ್ದಾರೆ. ಅವ್ರಿಗೇನು ಫಲ ಅಂತ ಉಪನಿಷತ್ ಹೇಳುವಾಗ ಅವರು ಸಮಾನ ಆಗ್ತಾರೆ, ಸಮಾನರಾಗ್ತಾರೆ. ಸಮಾನ ಅಂದ್ರೆ ಏನರ್ಥ, ಸಮಾನ ಅಂದ್ರೆ ಏನರ್ಥ ಅಂದ್ರೆ ಮಾನೇನ ಸಹ ಅಂತ ಬಿಡಿಸ್ತಾರೆ ಆಚಾರ್ಯ. ಏನು ಮಾನೇನ ಸಹ, ಮಾನದಿಂದ ಕೂಡಿದವನು ಅಂತ. ಮಾನದಿಂದ ಏನು, ಮಾನ ಅಂದ್ರೆ ಏನು ಅಂದ್ರೆ ಲಯ ಹೊಂದಿದ್ದು. ಮಾನ ಅಂದ್ರೆ ಮಾನಂ ಮರ್ಯಾದ ಲಯಂ, ಮಾನಂ ಜ್ಞಾನಂ ಲಯಂ ಸೇವ ಮರ್ಯಾದ ಅಂತ ಹೇಳುವಾಗ ಲಯವನ್ನ ಹೊಂದಿದ, ದೇವರಲ್ಲಿ ಲಯವನ್ನ ಹೊಂದಿದವರು, ವಿತ್ ಜ್ಞಾನದಿಂದ ದೇವರಲ್ಲಿ ಲಯ ಹೊಂದಿದ್ದವರು ಮುಕ್ತರು. ಆ ಮುಕ್ತರ ಸಂಘದಲ್ಲಿ ಅವನು ಸೇರ್ಕೊಂಡ್ ಬಿಟ್ಟ ಸ ಅಂದ್ರೆ ಅವರ ಜೊತೆಯಲ್ಲಿ ಮುಕ್ತರ ಸಂಘದಲ್ಲಿ ಇವನು ವಾಸ ಮಾಡುವಂತೆ ಮಾಡ್ತಾನಂದ್ರೆ ಏನು, ನಮಗೇನು ಮೋಕ್ಷ ಈ ನೆನಪು ನಮ್ಗೆ ಬಂದಾಗ ನಮಗೇನೋ ಮೋಕ್ಷ ಸಿಕ್ಕತ್ತೆ. ಮೋಕ್ಷ ಅಂದ್ರೆ ಕೊನೆಯಲ್ಲಿ ಇರುವಂತ ಆ ಮೋಕ್ಷ ಮಾತ್ರ ಇಲ್ಲ, ನಮಗೆ ಬರುವಂತ ಈ ಪ್ರಾರಬ್ಧ ಕಷ್ಟ ಇಷ್ಟ ಏನೇನೋ ಹಿಂದೆ ಮಾಡಿದ ಪಾಪ ಇದನ್ನೆಲ್ಲ, ಇದನ್ನಿಂದ ಮೋಕ್ಷ ಅಂದ್ರೆ ಲಿಬರೇಷನ್ ಅಂತ. ಆ ಒಂದು ಪಾಪದಿಂದಲೂ ಮುಕ್ತರಾಗ್ತೀವಿ, ಕೊನೆಯಲ್ಲಿ ಈ ಸಂಸಾರದಿಂದಲೂ ಮುಕ್ತನಾಗಿ ಆ ಮುಕ್ತರ ಸಂಘ ಮುಕ್ತರ ಜೊತೆಯಲ್ಲಿ ನಾವು ಇರ್ತೀವಿ ಅಂತ ಈ ಫಲವನ್ನ ಇಲ್ಲಿ ಹೇಳ್ತಾರೆ ಆಚಾರ್ಯರು. ಬನ್ನಿ, ಕೃಷ್ಣಾರ್ಪಣಮಸ್ತು.